ಕಡಿಮೆ ಸಮಯದಲ್ಲಿ ಹೆಚ್ಚು ಕಲಿಯುವುದು, ಹೆಚ್ಚು ಅರ್ಥ ಮಾಡಿಕೊಳ್ಳುವುದು, ಹೆಚ್ಚು ನೆನಪಿನಲ್ಲಿಟ್ಟುಕೊಳ್ಳುವುದು ಹೇಗೆ ಎಂಬುದರ ಕಡೆ ಗಮನಹರಿಸಿ. ಈ ವರ್ಷದ ಪಬ್ಲಿಕ್ ಪರೀಕ್ಷೆಯಲ್ಲಿನ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವು ಬದಲಾವಣೆಗಳಿವೆ. ವಿಜ್ಞಾನ ಪತ್ರಿಕೆ ಒಟ್ಟು ಅಂಕ 80, ಭೌತ ಮತ್ತು ರಸಾಯನ ಶಾಸ್ತ್ರಕ್ಕೆ 53, ಜೀವಶಾಸ್ತ್ರಕ್ಕೆ 27. ಒಟ್ಟು ಪ್ರಶ್ನೆಗಳು ಹಿಂದಿನ ವರ್ಷ 42 ಇದ್ದವು, ಈ ವರ್ಷ 38 ಪ್ರಶ್ನೆಗಳು. ಭೌತ ಮತ್ತು ರಸಾಯನ ಶಾಸ್ತ್ರದಿಂದ 26 ಪ್ರಶ್ನೆಗಳು, ಜೀವಶಾಸ್ತ್ರದಿಂದ 12 ಪ್ರಶ್ನೆಗಳು. ಇದು ಸ್ವಲ್ಪ ಆಚೀಚೆಯಾದರೂ ಒಟ್ಟು 38 ಪ್ರಶ್ನೆಗಳೇ. ಪಠ್ಯಪುಸ್ತಕದಲ್ಲಿನ ಹೆಚ್ಚಿನ ತಿಳುವಳಿಕೆಗಾಗಿ ಮೋರ್ ಟು ನೋ, ನಿಮಗಿದು ಗೊತ್ತೇ, ಡೂ ಯು ನೋ, ಇವುಗಳಿಂದ ಪ್ರಶ್ನೆಗಳು ಇರುವುದಿಲ್ಲ. ಆದರೆ ಕೆಲವು ಬಾಕ್ಸ್ಗಳಲ್ಲಿ ಪಠ್ಯಕ್ಕೆ ಸಂಬಂಧಿಸಿದಂತೆ ಪ್ರಯೋಗಗಳು, ಚಟುವಟಿಕೆಗಳಿವೆ, ಅವುಗಳಿಂದ ಪ್ರಶ್ನೆಗಳನ್ನು ಕೇಳಬಹುದು. ಈ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ 1-2 ಅಂಕಗಳ ಪ್ರಶ್ನೆಗಳು ಕಡಿಮೆ ಇದ್ದು 3-4 ಅಂಕಗಳ ಪ್ರಶ್ನೆಗಳು ಹೆಚ್ಚು ಇರುತ್ತವೆ. ಜೊತೆಗೆ ಈ ವರ್ಷ 5 ಅಂಕದ ಪ್ರಶ್ನೆಯನ್ನು ಪರಿಚಯಿಸಲಾಗಿದೆ. ಇಡೀ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ 5 ಅಂಕದ ಒಂದು ಪ್ರಶ್ನೆ ಮಾತ್ರ ಇರುತ್ತೆ. ಅದು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಯಾವುದರಲ್ಲಾದರೂ ಆಗಿರಬಹುದು. ಪ್ರಶ್ನೆ ಪತ್ರಿಕೆಯಲ್ಲಿನ ಮತ್ತೊಂದು ಬದಲಾವಣೆ ಅಂಕಗಳ ಹಂಚಿಕೆ. ಈಗ ಅಧ್ಯಾಯವಾರು ಹಂಚಿಕೆ ಇಲ್ಲ, ನೋ ಚಾಪ್ಟರ್ ವೈಸ್ ಅಲಾಟ್ಮೆಂಟ್ ಆಫ್ ಮಾರ್ಕ್ಸ್, ಬದಲಿಗೆ ಥೀಮ್ ಬೇಸ್ಡ್ ಅಲಾಟ್ಮೆಂಟ್, ಮುಖ್ಯಾಂಶಗಳ ಆಧಾರದ ಮೇಲೆ ಅಂಕಗಳ ಹಂಚಿಕೆ. ಜೀವಶಾಸ್ತ್ರದಲ್ಲಿ 6 ಅಧ್ಯಾಯಗಳಿವೆ, ಇವು 2 ಥೀಮ್ಗಳಡಿಯಲ್ಲಿ ಬರುತ್ತವೆ. ಅಧ್ಯಾಯಗಳು ಜೀವಕ್ರಿಯೆಗಳು, ಲೈಫ್ ಪ್ರೋಸೆಸಸ್, ನಿಯಂತ್ರಣ ಮತ್ತು ಸಹಭಾಗಿತ್ವ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ಮಾಡುತ್ತವೆ, ಆನುವಂಶೀಯತೆ ಮತ್ತು ಜೀವ ವಿಕಾಸ. ಈ 4 ಅಧ್ಯಾಯಗಳು ಜೀವ ಜಗತ್ತು, ವರ್ಲ್ಡ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಎಂಬ ಥೀಮ್ನಲ್ಲಿದೆ. ಈ 4 ಅಧ್ಯಾಯಗಳಿಗೆ ಒಟ್ಟು 22 ಅಂಕಗಳಿರುತ್ತವೆ. ಉಳಿದ 2 ಅಧ್ಯಾಯಗಳು ನಮ್ಮ ಪರಿಸರ, ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ, ಇವು ನೈಸರ್ಗಿಕ ಸಂಪನ್ಮೂಲಗಳು ಎಂಬ ಥೀಮ್ನ ಅಡಿಯಲ್ಲಿವೆ. ಇವುಗಳಿಂದ 5 ಅಂಕಗಳಿರುತ್ತವೆ. ಹಾಗಾಗಿ ನೀವು ಯಾವ ಅಧ್ಯಾಯವನ್ನು ಬಿಡದೆ ಕಲಿಯಿರಿ. ಪ್ರಶ್ನೆಗಳ ವಿಧಗಳು, ಇಡೀ ವಿಜ್ಞಾನ ಪತ್ರಿಕೆಯಲ್ಲಿನ ಪ್ರಶ್ನೆಗಳ ವಿಧಗಳು ಹೇಗಿರುತ್ತೆ? MCQ, ಬಹು ಆಯ್ಕೆ 8, 1 ಅಂಕದ ಪ್ರಶ್ನೆ 8, 2 ಅಂಕಗಳ ಪ್ರಶ್ನೆ 8, 3 ಅಂಕಗಳ ಪ್ರಶ್ನೆ 9, 4 ಅಂಕಗಳ ಪ್ರಶ್ನೆ 4, 5 ಅಂಕಗಳ ಪ್ರಶ್ನೆ 1, ಒಟ್ಟು 38 ಪ್ರಶ್ನೆಗಳು, 80 ಅಂಕಗಳು. 20 ಅಂಕಗಳಿಗೆ ಆಂತರಿಕ ಆಯ್ಕೆ, ಇಂಟರ್ನಲ್ ಚಾಯ್ಸ್ ಇರುತ್ತೆ. ಆಯ್ಕೆಗಾಗಿ ಕೊಡುವ 2 ಪ್ರಶ್ನೆಗಳು ಒಂದೇ ಅಧ್ಯಾಯದಿಂದ ಬಂದಿರುತ್ತೆ. ಒಂದೇ ಕಠಿಣತೆಯ ಮಟ್ಟ, ಒಂದೇ ಉದ್ದಿಷ್ಟ, ಆಬ್ಜೆಕ್ಟಿವ್ ಆಗಿರುತ್ತೆ. ವಿದ್ಯಾರ್ಥಿಗಳೇ, ಆಯ್ಕೆಯ ಪ್ರಶ್ನೆಗಳನ್ನು ಉತ್ತರಿಸುವಾಗ ಸರಿಯಾಗಿ ಪ್ರಶ್ನೆಯನ್ನ ಓದಿಕೊಂಡು ಯಾವ ಪ್ರಶ್ನೆಗೆ ಎಲ್ಲ ಅಂಶಗಳು ತಿಳಿದಿದೆಯೋ ಅಥವಾ ಯಾವುದರಿಂದ ಗರಿಷ್ಠ ಅಂಕ ಬರಬಹುದು ಅನ್ನಿಸುತ್ತೋ ಅದನ್ನ ಉತ್ತರಿಸಿ. 2 ಪ್ರಶ್ನೆಗಳಿಗೆ ಉತ್ತರಿಸಿ ಸಮಯ ನಷ್ಟ ಮಾಡಿಕೊಳ್ಳಬೇಡಿ. ಚಿತ್ರಗಳು, ವಿಜ್ಞಾನ ಪುಸ್ತಕದಲ್ಲಿ ಸುಮಾರು 112 ಚಿತ್ರಗಳಿವೆ. ಅವುಗಳಲ್ಲಿ ಪರೀಕ್ಷಾ ಮಂಡಳಿ ಆಯ್ಕೆ ಮಾಡಿಕೊಟ್ಟಿರುವ 30 ಚಿತ್ರಗಳ ಪಟ್ಟಿಯಿಂದ ಪರೀಕ್ಷೆಯಲ್ಲಿ ಚಿತ್ರಗಳನ್ನು ಕೊಡುತ್ತಾರೆ. ಈ ಪಟ್ಟಿ ಕಳೆದ ವರ್ಷ ಕೊಟ್ಟ ಪಟ್ಟಿಯೇ ಇದು, ಬದಲಾವಣೆಯಿಲ್ಲ. ಚಿತ್ರ ಬಿಡಿಸಲು ಒಟ್ಟು 12 ಅಂಕಗಳು, ಭೌತ ಮತ್ತು ರಸಾಯನ ಶಾಸ್ತ್ರಕ್ಕೆ 7 ಅಂಕ, ಜೀವಶಾಸ್ತ್ರ 5 ಅಂಕ. ಭೌತ ಮತ್ತು ರಸಾಯನ ಶಾಸ್ತ್ರದಲ್ಲಿ ಈ 30 ಚಿತ್ರಗಳಲ್ಲಿ 21 ಚಿತ್ರಗಳನ್ನು ಕಲಿಯಬೇಕು. ಜೀವಶಾಸ್ತ್ರದಲ್ಲಿ ಒಂಬತ್ತು ಚಿತ್ರಗಳು, ಜೀವಶಾಸ್ತ್ರದಲ್ಲಿ ಎರಡು ಚಿತ್ರಗಳಿರುತ್ತೆ, ಎರಡು ಅಂಕಗಳ ಒಂದು ಚಿತ್ರ, ಮೂರು ಅಂಕಗಳ ಒಂದು ಚಿತ್ರ. ಜೀವಶಾಸ್ತ್ರದಲ್ಲಿನ ಚಿತ್ರಗಳು ತೆರೆದ ಮುಚ್ಚಿದ ಪತ್ರರಂಧ್ರ, ಮಾನವನ ಜೀರ್ಣಾಂಗ ವ್ಯೂಹ, ಮಾನವನ ಹೃದಯದ ನೋಟ, ಮಾನವನ ವಿಸರ್ಜನಾಂಗ ವ್ಯೂಹ, ನೆಫ್ರಾನ್ನ ರಚನೆ, ನ್ಯೂರಾನ್ನ ರಚನೆ, ಮಾನವನ ಮಿದುಳು ಬ್ರೈನ್, ಹೂವಿನ ನೀಳ ಛೇದ ನೋಟ, ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ. ಚಿತ್ರಗಳನ್ನು ಕಲಿಯುವುದರ ಜೊತೆಗೆ ವಿದ್ಯಾರ್ಥಿಗಳೇ ಅವುಗಳಿಗೆ ಸಂಬಂಧಿಸಿದ ಭಾಗಗಳನ್ನು ಗುರುತಿಸಲು ಕಲಿಯಬೇಕು. ಪ್ರತಿ ಚಿತ್ರಕ್ಕೆ ಎರಡು ಭಾಗಗಳನ್ನು ಗುರುತಿಸಲು ಕೇಳ್ತಾರೆ. ನೇರವಾಗಿ ಕೇಳಬೇಕಾಗಿಲ್ಲ. ಉದಾಹರಣೆಗೆ ಹೂವಿನ ಚಿತ್ರ ಬಿಡಿಸಲು ಕೇಳಿದ್ರೆ ಕೆಳಗಿನ ಭಾಗಗಳನ್ನು ಗುರುತಿಸಿ. ಹೂವನ್ನು ಮೊಗ್ಗಾಗಿದ್ದಾಗ ರಕ್ಷಿಸುವ ಭಾಗ, ಹೂವಿನ ಗಂಡು ಸಂತಾನೋತ್ಪತ್ತಿ ಭಾಗ. ಅದನ್ನು ಗುರುತಿಸುವಾಗ ನೀವು ಪ್ರಶ್ನೆಯಲ್ಲಿ ಕೊಟ್ಟ ವಾಕ್ಯವನ್ನೇ ಬರೆಯಬೇಡಿ, ಬದಲಿಗೆ ಆ ಭಾಗದ ಹೆಸರನ್ನ ಬರೆಯಿರಿ. ಎ ಪುಷ್ಪ ಪತ್ರ ಸೆಪಲ್, ಬಿ ಕೇಸರ ಸ್ಟೇಮನ್ ಎಂದು ಗುರುತಿಸಿ. ಚಿತ್ರಗಳನ್ನು ಬಿಡಿಸಲು ಅಭ್ಯಾಸ ಮಾಡುವಾಗ ಭಾಗಗಳನ್ನು ಹೇಳಿಕೊಳ್ಳುತ್ತಾ ಬಿಡಿಸಿ. ಹೃದಯದ ಚಿತ್ರ ಬಿಡಿಸ್ತಾ ಇದ್ದೀರಿ ಅನ್ಕೊಳ್ಳೋಣ. ಬಲ ಹೃತ್ಕರ್ಣ, ಎಡ ಹೃತ್ಕರ್ಣ ಏಟ್ರಿಯ, ಬಲ ಹೃತ್ಕುಕ್ಷಿ, ಎಡ ಹೃತ್ಕುಕ್ಷಿ ವೆಂಟ್ರಿಕಲ್ಸ್, ಪುಪ್ಪುಸಕ ಅಪಧಮನಿ, ಅಭಿಧಮನಿ ಪಲ್ಮನರಿ ಆರ್ಟರಿ, ವೇಯ್ನ್, ಅಯೋರ್ಟ. ಹೀಗೆ ಮುಂದುವರಿಸಿ. ಇದರಿಂದ ನಿಮಗೆ ಭಾಗಗಳು, ಅವುಗಳು ಇರುವ ಸ್ಥಾನ, ಕಾರ್ಯ ಎಲ್ಲವೂ ಅರ್ಥವಾಗಿ ಇಡೀ ವಿಷಯದ ಅರ್ಥವಾಗುತ್ತೆ. ಚಿತ್ರಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಮುಖ್ಯ ಅಂಶ ಇದೆ. ವಿಷಯಗಳನ್ನ ಅಂದರೆ ಮುಖ್ಯಾಂಶಗಳನ್ನ ಕಲಿಯುವಾಗ ಪಠ್ಯ ಪುಸ್ತಕದಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಕೊಟ್ಟಿರುವ ಚಿತ್ರಗಳ ಕಡೆ ಗಮನ ಕೊಡುತ್ತಾ ಕಲಿಯಿರಿ. ಇದರಿಂದ ವಿಷಯ ಚೆನ್ನಾಗಿ ಮನದಟ್ಟಾಗುವುದರ ಜೊತೆಗೆ ಚಿತ್ರದ ಮೂಲಕ ಕೇಳುವ ಪ್ರಶ್ನೆಗಳಿಗೂ ಸರಿಯಾಗಿ ಉತ್ತರಿಸಿ ಅಂಕ ಗಳಿಸಬಹುದು. ಉದಾಹರಣೆಗೆ ಮಾನವನ ಜೀರ್ಣಾಂಗ ವ್ಯೂಹದ ಚಿತ್ರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಕೃತ್ ಲಿವರ್, ಅದರ ಒಳಗಿರುವ ರಚನೆಗೆ ಪ್ರಶ್ನಾರ್ಥಕ ಚಿಹ್ನೆ ಹಾಕಿ ಜೀರ್ಣಕ್ರಿಯೆಯಲ್ಲಿ ಇದರ ಪಾತ್ರವೇನು, ಆಗ ನೀವು ಅದನ್ನು ಗುರುತಿಸಬೇಕು. ಪಿತ್ತಕೋಶ ಎಂದು ಗುರುತಿಸಿ ಅದರ ಕಾರ್ಯ ಪಿತ್ತರಸ, ವೈಲ್ ಜ್ಯೂಸ್ ನ ಶೇಖರಣೆ ಎಂದು ಉತ್ತರಿಸಬೇಕು. ಮತ್ತೊಂದು ಪರಾವರ್ತಿತ ಚಾಪದ ಚಿತ್ರ ರಿಫ್ಲೆಕ್ಸ್ ಆರ್, ಅದರಲ್ಲಿ ಸಂಬಂಧ ಕಲ್ಪಿಸುವ ನರಕೋಶ ರಿಲೇ ನ್ಯೂರಾನ್ ಅದನ್ನ ಕೊಟ್ಟು ಪ್ರಶ್ನಾರ್ಥಕ ಚಿಹ್ನೆ ಹಾಕಿ ಈ ಭಾಗ ನಿಷ್ಕ್ರಿಯವಾದರೆ ಪರಿಣಾಮವೇನಾಗುತ್ತದೆ, ನೀವು ಆಗ ಅದರ ಕಾರ್ಯವನ್ನು ಬರಿಬೇಕು. ಪರಿಣಾಮ, ಜ್ಞಾನವಾಹಿ ನರಕೋಶಗಳಿಂದ ಬರುವ ನರಾವೇಗಗಳು ಕ್ರಿಯಾವಾಹಿ ನರಕೋಶಗಳಿಗೆ ತಲುಪುವುದಿಲ್ಲ. ಅಧ್ಯಾಯ ನಮ್ಮ ಪರಿಸರ, ಅದರಲ್ಲಿ ಪಿರಮಿಡ್ ರೀತಿಯಲ್ಲಿ ಆಹಾರ ಸರಪಣಿಯನ್ನು ಫುಡ್ ಚೇನ್ ತೋರಿಸಿ T1 T2 T3 T4 ಎಂದು ಗುರುತಿಸಿ ಯಾವ ಪೋಷಣಾ ಸ್ತರ ಟ್ರಾಫಿಕ್ ಲೆವೆಲ್ ಅದರಲ್ಲಿ ಗರಿಷ್ಠ ಶಕ್ತಿ ಇರುತ್ತದೆ ಅಂತ ಪ್ರಶ್ನೆ ಕೇಳಬಹುದು. ಹೀಗೆ ಪಠ್ಯಪುಸ್ತಕದಲ್ಲಿನ ಚಿತ್ರಗಳ ಕಡೆ ಗಮನ ಹರಿಸಿ. MCQ ಪ್ರಶ್ನೆಗಳಲ್ಲಿ ಉತ್ತರ ಅಲ್ಲೇ ಇರೋದರಿಂದ ಅವುಗಳನ್ನು ಉತ್ತರಿಸೋದು ಸುಲಭ ಅನ್ನೋದು ಅನೇಕ ವಿದ್ಯಾರ್ಥಿಗಳ ಅಭಿಪ್ರಾಯ. ಆ ರೀತಿಯ ಅತಿ ಹೆಚ್ಚಿನ ವಿಶ್ವಾಸ ಬೇಡ. MCQ ಉತ್ತರಿಸುವಾಗ ಹೇಳಿಕೆಯನ್ನು ಸ್ಟೇಟ್ಮೆಂಟ್ ಓದಿ, ನಂತರ ಎ ಬಿ ಸಿ ಡಿ ಆಯ್ಕೆಗಳನ್ನು ಓದಿ. ಅರ್ಥವಾಗದಿದ್ದಲ್ಲಿ ಹೇಳಿಕೆಯೊಂದಿಗೆ ಒಂದೊಂದು ಆಯ್ಕೆಯನ್ನ ಓದಿ ಸ್ಪಷ್ಟಪಡಿಸಿಕೊಳ್ಳಿ. ಒಂದು ಉದಾಹರಣೆ, ಗರ್ಭಧಾರಣೆಯಾದ ತಕ್ಷಣ ರೂಪುಗೊಳ್ಳುವುದು. ಎ ಭ್ರೂಣ ಎಂಬ್ರಿಯೋ, ಬಿ ಯುಗ್ಮಜ ಝೈಗೋಟ್, ಸಿ ಪ್ಲಸೆಂಟಾ, ಡಿ ಫೀಟಸ್. ಇವೆಲ್ಲವೂ ಗರ್ಭಧಾರಣೆಯಿಂದಾಗುವ ಫಲಿತಾಂಶಗಳೇ. ಹೇಳಿಕೆಯಲ್ಲಿರುವುದನ್ನ ಗಮನಿಸಿ. ಗರ್ಭಧಾರಣೆಯಾದ ತಕ್ಷಣ, ಹಾಗಾಗಿ ಅದರ ಉತ್ತರ ಯುಗ್ಮಜ. ಹೀಗೆ ಯೋಚಿಸಿ ಉತ್ತರವನ್ನ ಬರೆಯಿರಿ. ಒಂದು ಅಂಕದ ಪ್ರಶ್ನೆಗಳನ್ನು ಉತ್ತರಿಸುವಾಗ ಮಕ್ಕಳೇ ಪದಗಳಲ್ಲಿ ಉತ್ತರಿಸಬೇಡಿ. ಅಗತ್ಯಕ್ಕೆ ತಕ್ಕಂತೆ ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ. ಒಂದು ಹೂವಿನ ಕೇಸರವನ್ನು ಸ್ಟೇಮನ್ ತೆಗೆದು ಬಿಟ್ಟರೆ ಆ ಹೂವು ಬೀಜೋತ್ಪತ್ತಿ ಮಾಡಬಹುದೇ ಹೇಗೆ? ತಕ್ಷಣ ಕೇಸರ ಇಲ್ಲ, ಬೀಜ ಇಲ್ಲ ಅನ್ಸುತ್ತೆ. ಆತರ ಬೇಡ. ಕೇಸರ ಇಲ್ಲದ್ದರಿಂದ ಸ್ವಕೀಯ ಪರಾಗಸ್ಪರ್ಶ ಸೆಲ್ಫ್ ಪಾಲಿನೇಷನ್ ಆಗಲ್ಲ. ಛಲಾಕೆ ಇರೋದ್ರಿಂದ ಪರಕೀಯ ಪರಾಗಸ್ಪರ್ಶ ಕ್ರಾಸ್ ಪಾಲಿನೇಷನ್ ಆಗಿ ಬೀಜೋತ್ಪತ್ತಿಯಾಗಬಹುದು. ಮತ್ತೊಂದು ಪ್ರಶ್ನೆ, ಜೀರುಂಡೆಗಳ ಬೀಟಲ್ಸ್ ಗುಂಪಿನಲ್ಲಿ ಕೆಂಪು ನೀಲಿ ಜೀರುಂಡೆಗಳಿಗಿಂತ ಹಸಿರು ಜೀರುಂಡೆಗಳು ಹೆಚ್ಚಿರುವುದೇಕೆ? ಏಕೆಂದರೆ ಹಸಿರು ಜೀರುಂಡೆಗಳಿಗೆ ಹಸಿರು ಪೊದೆಗಳಿಂದ ರಕ್ಷಣೆ ಜೊತೆಗೆ ನೈಸರ್ಗಿಕ ಆಯ್ಕೆ ಆಗುತ್ತದೆ. ಹೀಗೆ ಎರಡೂ ಅಂಶಗಳನ್ನು ಬರೀಬೇಕು. ನಾಲ್ಕು ಅಂಕಗಳ ಪ್ರಶ್ನೆ, ನೈಸರ್ಗಿಕ ಆಯ್ಕೆ ಮತ್ತು ಕೃತಕ ಆಯ್ಕೆಗಳಿಗಿರುವ ವ್ಯತ್ಯಾಸವೇನು? ಕಾಡು ಕೋಸು ವೈಲ್ಡ್ ಕ್ಯಾಬೇಜ್, ಇದರ ಉದಾಹರಣೆಯ ಮೂಲಕ ಕೃತಕ ಆಯ್ಕೆ ವಿಧಾನವನ್ನು ವಿವರಿಸಿ. ಈ ಪ್ರಶ್ನೆಗೆ ಹೇಗೆ ಉತ್ತರಿಸಬೇಕು? ಮೊದಲು ನೈಸರ್ಗಿಕ ಆಯ್ಕೆ ಎಂದರೇನು, ನಂತರ ಕೃತಕ ಆಯ್ಕೆ ಎಂದರೇನು ವಿವರಿಸಿ. ಇದರಿಂದ ವ್ಯತ್ಯಾಸಗಳು ತಿಳಿಯುತ್ತೆ. ಇದಕ್ಕೆ ಎರಡು ಅಂಕ. ನಂತರ ಕಾಡು ಕೋಸು, ಇದು ಮೂಲ ಸಸ್ಯ, ಇದರಿಂದ ಬೆಳೆಸಿದ ಗೆಡ್ಡೆ ಕೋಸು, ಹೂಕೋಸು, ಎಲೆ ಕೋಸು, ಬ್ರಕೋಲಿಗಳ ವಿವರಣೆ ಕೊಡಿ. ಇದಕ್ಕೆ ಎರಡು ಅಂಕ, ಒಟ್ಟು ನಾಲ್ಕು ಅಂಕ. ಐದು ಅಂಕದ ಪ್ರಶ್ನೆ, ಇದೀಗ ಪರಿಚಯಿಸಿದಂತಹ ಪ್ರಶ್ನೆ, ದೀರ್ಘ ಪ್ರಶ್ನೆ ದೀರ್ಘ ಉತ್ತರ. ದ್ಯುತಿ ಸಂಶ್ಲೇಷಣ ಕ್ರಿಯೆ ಎಂದರೇನು? ಈ ಕ್ರಿಯೆಯನ್ನು ಪ್ರತಿನಿಧಿಸುವ ಸಮೀಕರಣವನ್ನು ಬರೆದು ಈ ಕ್ರಿಯೆ ನಡೆಯಲು ಬೇಕಾದ ಎರಡು ಅಂಶಗಳ ಅಗತ್ಯವನ್ನು ಪ್ರಯೋಗಗಳ ಮೂಲಕ ವಿವರಿಸಿ. ಐದು ಅಂಕ. ಈ ಪ್ರಶ್ನೆಗೆ ಉತ್ತರಿಸುವಾಗ ಪ್ರಶ್ನೆ ಕೇಳಿದ ಕ್ರಮದಲ್ಲೇ ಉತ್ತರಿಸಿ. ಮೊದಲು ದ್ಯುತಿ ಸಂಶ್ಲೇಷಣ ಕ್ರಿಯೆ, ಇದಕ್ಕೆ ಸರಿಯಾದ ಪೂರ್ಣ ನಿರೂಪಣೆಯನ್ನ ಕೊಡಿ. ನಂತರ ಸಮೀಕರಣ, ಸಮೀಕರಣ ಕೂಡ ಸರಿಯಾದ ಪೂರ್ಣ ಸಮೀಕರಣ, ಒಂದೇ ಒಂದು ಅಂಶವನ್ನ ಕೂಡ ಅಲ್ಲಿ ಬಿಡಬಾರದು. ಮತ್ತೆ ಅಂಶಗಳು, ಇದನ್ನು ಕೂಡ ಮುಂದಿನ ಸಾಲಿನಿಂದ ಪ್ರಾರಂಭಿಸಿ ಮೊದಲು ಎರಡು ಅಂಶಗಳನ್ನ ಹೆಸರಿಸಿ. ಉದಾಹರಣೆಗೆ ಹರಿತು, ಕಾರ್ಬನ್ ಡೈಆಕ್ಸೈಡ್. ನಂತರ ಈ ಅಂಶಗಳ ಅಗತ್ಯವನ್ನ ತೋರಿಸುವ ಪ್ರಯೋಗಗಳನ್ನ, ಎರಡು ಪ್ರಯೋಗ ಒಂದಾದ ಮೇಲೆ ಒಂದರಂತೆ ಎರಡು ಪ್ಯಾರಾಗ್ರಾಫ್ ನಲ್ಲಿ ಬರೆಯಿರಿ. ಅಂಕಗಳ ವಿತರಣೆ ಹೇಗಿರುತ್ತೆ? ನಿರೂಪಣೆ ಒಂದು ಅಂಕ, ಸಮೀಕರಣ ತಪ್ಪಿಲ್ಲದೆ ಬರೆದ್ರೆ ಮತ್ತೊಂದು ಅಂಕ, ಅಂಶಗಳು ಒಂದು ಅಂಕ, ಎರಡು ಪ್ರಯೋಗಗಳು ಒಂದು ಪ್ಲಸ್ ಒಂದು ಎರಡು, ಒಟ್ಟು ಐದು ಅಂಕ. ಆದ್ದರಿಂದ ಕ್ರಮಬದ್ಧವಾಗಿ ಉತ್ತರಿಸಿ ಗರಿಷ್ಠ ಅಂಕ ಗಳಿಸಿ. ವಿದ್ಯಾರ್ಥಿಗಳೇ, ಓದಿದ್ದನ್ನು ಮರೆಯದಿರಲು, ಯಾವುದು ಮರೆತಿದೆ ಅನ್ನುವುದನ್ನು ತಿಳಿಯಲು, ಮರೆಯದೆ ನೆನಪಿನಲ್ಲಿ ಉಳಿಯುವಂತೆ ಮಾಡಲು ಆಹಾರ ಜೀರ್ಣಕ್ರಿಯೆಯಲ್ಲಿ ಕಿಣ್ವಗಳ ಪಾತ್ರ. ವಾಕ್ಯಗಳಲ್ಲಿ ಬರೆದಾಗ ಒಂದು ಪುಟ ಆಗುತ್ತೆ, ನೀವು ಉತ್ತರ ಬರೆಯುವಾಗ ಬರೀರಿ, ಈಗ ಕಲಿಯುವಾಗ ಬರೀರಿ. ಈಗ ಕಲಿಯೋದಕ್ಕೆ ಹೇಗೆ ಮಾಡಬೇಕು? ಬಾಯಿ ಅಮೈಲೇಸ್, ಪಿಷ್ಟವನ್ನು ಗ್ಲೂಕೋಸ್, ಪದಗಳು ಸಾಕು. ಜಠರ ಪೆಪ್ಸಿನ್, ಪ್ರೋಟೀನ್ ಅನ್ನು ಅಮೈನೋ ಆಮ್ಲ. ಸಣ್ಣ ಕರುಳು ಟ್ರಿಪ್ಸಿನ್, ಪ್ರೋಟೀನ್ ಅನ್ನು ಅಮೈನೋ ಆಮ್ಲ. ಲೈಪೇಸ್ ಕೊಬ್ಬನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಮಾಡುತ್ತೆ. ಹೀಗೆ ಜೀರ್ಣಕ್ರಿಯೆಯಲ್ಲಿ ಭಾಗಿಯಾಗುವ ಎಲ್ಲ ಕಿಣ್ವಗಳ ಕಾರ್ಯವನ್ನು 10-12 ಪದಗಳ ಮೂಲಕ ಕಡಿಮೆ ಸಮಯದಲ್ಲಿ ತಿಳಿಯಬಹುದು, ಯಾವುದು ಮರ್ತೋಗಿದೆ ನೆನಪಿಸಿಕೊಳ್ಳಬಹುದು. ಸಮೀಕರಣ, ಸಮೀಕರಣಗಳು ಕೆಲವು ಸಮೀಕರಣಗಳು ಪಠ್ಯಪುಸ್ತಕದಲ್ಲಿ ಇವೆ. ಉದಾಹರಣೆಗೆ ಉಸಿರಾಟ, ವಾಯುವಿಕ ಉಸಿರಾಟ, ಅವಾಯುವಿಕ ಉಸಿರಾಟ. ಅವಾಯುವಿಕ ಉಸಿರಾಟದಲ್ಲಿ ಈಸ್ಟ್ಗಳ ಉಸಿರಾಟ ಇದೆ, ಜೊತೆಗೆ ಸ್ನಾಯುಗಳಲ್ಲಿ ಆಕ್ಸಿಜನ್ ಕೊರತೆಯಲ್ಲಿ ಆಗ್ತಕ್ಕಂತಹ ಅವಾಯುವಿಕ ಉಸಿರಾಟ. ಅದಕ್ಕೇನು ಮಾಡಬೇಕು? ಈ ಮೂರು ವಿಧಾನಗಳ ಸಮೀಕರಣವನ್ನ ಒಂದರ ಕೆಳಗೆ ಒಂದರಂತೆ ಬರೆದು ಅರ್ಥ ಮಾಡಿಕೊಂಡರೆ ಇಡೀ ಅಧ್ಯಾಯದ ಪರಿಚಯವಾಗುತ್ತೆ. ಜೊತೆಗೆ ಎರಡು ಕ್ರಿಯೆಗಳ ನಡುವೆ ಇರುವ ಹೋಲಿಕೆ, ವ್ಯತ್ಯಾಸ, ವ್ಯತ್ಯಾಸಗಳು ಯಾಕೆ, ಯಾಕೆ ಹೆಚ್ಚು ಶಕ್ತಿ, ಯಾಕೆ ಕಡಿಮೆ ಶಕ್ತಿ, ಒಂದರಲ್ಲಿ ಯಾವುದು ಉತ್ತಮ, ಯಾಕೆ, ಹೀಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ಕಂಡುಕೊಳ್ಳಬಹುದು. ಎಲ್ಲೆಲ್ಲಿ ಇದು ಸಾಧ್ಯವೋ ಅಲ್ಲಲ್ಲಿ ಸಮೀಕರಣಗಳನ್ನ ಮಾಡಿಕೊಳ್ಳಿ. ಅಧ್ಯಾಯ ಆನುವಂಶೀಯತೆ ಮತ್ತು ಜೀವ ವಿಕಾಸ, ಇದರಲ್ಲಿ ಮೆಂಡೆಲನ ಪ್ರಯೋಗಗಳು, ನಿಯಮಗಳು, ಇದನ್ನು ನೆನಪಿನಲ್ಲಿಡಲು ಅನುಪಾತಗಳನ್ನ ನೆನಪಿಡಿ. ಏಕತಳಿ ಪ್ರಯೋಗ, ಇದರಲ್ಲಿ F1 ಪೀಳಿಗೆಯಲ್ಲಿ ಎಲ್ಲ ಪ್ರಬಲ, ಆಲ್ ಡಾಮಿನೆಂಟ್, F2 ಪೀಳಿಗೆಯಲ್ಲಿ ವ್ಯಕ್ತರೂಪ ಫಿನೋಟೈಪ್ 3:1, ಜೀನೋಟೈಪ್ ಜೀನ್ ನಮೂನೆ 1:2:1. ಇದಕ್ಕೆ ಸಂಬಂಧಿಸಿದಂತಹ ನಿಯಮ ಪ್ರಾಬಲ್ಯದ ನಿಯಮ, ಪ್ರಿನ್ಸಿಪಲ್ ಆಫ್ ಡಾಮಿನೆನ್ಸ್. ಅಂದ್ಮೇಲೆ ಪ್ರಾಬಲ್ಯದ ನಿಯಮ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏಕತಳಿ ಪ್ರಯೋಗ, ಏಕತಳಿ ಪ್ರಯೋಗ ಅದರ ಬಗ್ಗೆ ಕೇಳಿದ್ರೆ ಅದಕ್ಕೆ ಸಂಬಂಧಿಸಿದ್ದು ಈ ಪ್ರಾಬಲ್ಯದ ನಿಯಮ. ಇನ್ನು ದ್ವಿತಳಿ ಪ್ರಯೋಗ, ಇದರಲ್ಲೂ ಅಷ್ಟೇ, F1 ಪೀಳಿಗೆಯಲ್ಲಿ ಎಲ್ಲ ಪ್ರಬಲ, F2 ಪೀಳಿಗೆಯಲ್ಲಿ ಬರೀ ಒಂದೇ ಅನುಪಾತ, ವ್ಯಕ್ತರೂಪ ಅನುಪಾತ 9:3:3:1. ಇದಕ್ಕೆ ಸಂಬಂಧಿಸಿದಂತಹ ನಿಯಮ ಸ್ವತಂತ್ರ ಹಂಚಿಕೆಯ ನಿಯಮ. ಜೀವ ವಿಕಾಸದಲ್ಲಿ ರಚನಾನುರೂಪ ಕಾರ್ಯಾನುರೂಪ ಉದಾಹರಣೆಗಳನ್ನ ಪಟ್ಟಿ ಮಾಡಿಕೊಳ್ಳಿ. ಕೆಲವು ಉದಾಹರಣೆಗಳು ಪಠ್ಯಪುಸ್ತಕದಲ್ಲಿ ಇವೆ, ಆದರೆ ನೀವೇ ಬೇರೆ ಬೇರೆ ಮಾಡಿದಾಗ ನಿಮಗೆ ರಚನಾನುರೂಪ ಅಂದ್ರೆ ಏನು, ಕಾರ್ಯಾನುರೂಪ ಅಂದ್ರೆ ಏನು ಅನ್ನುವುದು ಸ್ಪಷ್ಟವಾಗುತ್ತೆ. ಹೊಸ ಹೊಸ ಉದಾಹರಣೆಗಳನ್ನ ಪರೀಕ್ಷೆಯಲ್ಲಿ ಕೇಳಿದರೂ ಕೂಡ ಸುಲಭವಾಗಿ ಗುರುತಿಸ್ತೀರಿ. ಉದಾಹರಣೆಗೆ ನಾನು ಹೇಳೋದಾದ್ರೆ ಆಲೂಗೆಡ್ಡೆ ಕ್ಯಾರೆಟ್, ಬೀಜಕ ಸ್ಪೋರ್ ಮತ್ತು ಬೀಜ, ಮಾನವನ ಹಲ್ಲು, ಆನೆಯ ದಂತ, ಮೀನಿನ ಈಜುರೆಕ್ಕೆ ಮತ್ತು ಪೆಂಗ್ವಿನ್ನ ರೆಕ್ಕೆ, ಇದರಲ್ಲಿ ಕಂಡಿಡ್ಕೊಳ್ಳಿ ಯಾವುದು ರಚನಾನುರೂಪ ಯಾವುದು ಕಾರ್ಯಾನುರೂಪ. ಮಕ್ಕಳೇ, ಪಠ್ಯದಲ್ಲಿ ಕೆಲವು ಪದಗಳು ಸ್ವಲ್ಪ ಹೋಲಿಕೆಯಿಂದಾಗಿ ಗೊಂದಲವನ್ನುಂಟು ಮಾಡಬಹುದು. ನ್ಯೂರಾನ್ ನೆಫ್ರಾನ್, ಮೂತ್ರನಾಳ ಅಂಡನಾಳ, ಮೂತ್ರಕೋಶ ಗರ್ಭಕೋಶ, ಪಲ್ಮನರಿ ಆರ್ಟರಿ, ಪಲ್ಮನರಿ ವೇನ್, ಹೀಗೆ. ಆದ್ರೆ ಇದರ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಟ್ಟು ಅರ್ಥ ಮಾಡಿಕೊಂಡ್ರೆ ಗೊಂದಲ ಇರೋದೇ ಇಲ್ಲ. ವಿದ್ಯಾರ್ಥಿಗಳೇ, ಒಂದು ಅಧ್ಯಾಯವನ್ನ ಒಮ್ಮೆ ಓದಿ ಕಲಿತ ಮೇಲೆ ಈ ಅಧ್ಯಾಯದ ಮುಖ್ಯಾಂಶಗಳನ್ನ ಗುರುತು ಮಾಡಿಕೊಂಡ್ರೆ ಕೆಲವೇ ಪದಗಳಿಂದ 2 ನಿಮಿಷದಲ್ಲಿ ನೀವು ಇಡೀ ಅಧ್ಯಾಯದ ಪರಿಚಯವನ್ನ ಮಾಡಿಕೊಳ್ತೀರಿ. ಉದಾಹರಣೆಗೆ ಕೊನೆಯ ಅಧ್ಯಾಯ ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ, ಅದರಲ್ಲಿ ಮುಖ್ಯಾಂಶಗಳು ನೈಸರ್ಗಿಕ ಸಂಪನ್ಮೂಲಗಳು ನಿರ್ವಹಣೆ, ನ್ಯಾಚುರಲ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್, ಪಾಲುದಾರರು ಸ್ಟೇಕ್ ಹೋಲ್ಡರ್ಸ್, ಆಲ್ಪೈನ್ ಹುಲ್ಲುಗಾವಲು ಆಲ್ಪೈನ್ ಮೆಡೋಸ್, ಕೆಜ್ರಿ ಮರಗಳ ಸಂರಕ್ಷಣೆ ಕನ್ಸರ್ವೇಷನ್ ಆಫ್ ಕೆಜ್ರಿ ಟ್ರೀಸ್, ಚಿಪ್ಕೋ ಆಂದೋಲನ ಚಿಪ್ಕೋ ಮೂವ್ಮೆಂಟ್, ಅರಣ್ಯಾಧಿಕಾರಿಯ ಪಾತ್ರ ರೋಲ್ ಆಫ್ ಫಾರೆಸ್ಟ್ ಆಫೀಸರ್, ನೀರು ಅಣೆಕಟ್ಟು, ಸಾಂಪ್ರದಾಯಿಕ ನೀರು ಕೊಯ್ಲು ವಿಧಾನ, ಕಾದಿನ್ ವ್ಯವಸ್ಥೆ, ಕಲ್ಲಿದ್ದಲು ಪೆಟ್ರೋಲ್. ಇಷ್ಟೇ, ನೀವು ಇವುಗಳನ್ನ ನೆನಪಲ್ಲಿಟ್ಕೊಂಡ್ರೆ ಮಧ್ಯದಲ್ಲಿ ಚಿಪ್ಕೋ ಆಂದೋಲನ, ಅಯ್ಯೋ ಚಿಪ್ಕೋ ಆಂದೋಲನ ಇದ ಕೆಜ್ರಿ ಮರದ ಕನ್ಫ್ಯೂಷನ್ ಆದ್ರೆ ಅದನ್ನ ಮಾತ್ರ ನೋಡಿ. ಹಾಗಾಗಿ ಸಮಯವನ್ನ ಉಳಿತಾಯ ಮಾಡಬಹುದು, ಯಾವುದು ಗೊತ್ತಿಲ್ಲ ಅನ್ನೋದು ಇರೋದೇ ಇಲ್ಲ. ವಿದ್ಯಾರ್ಥಿಗಳೇ, ಪರೀಕ್ಷಾ ಮಂಡಳಿ ಹಿಂದೆ ಕೊಟ್ಟಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಿಸಿ. ಈ ರೀತಿಯ ಸಿದ್ಧತೆಯಿಂದ ಸುಲಭ, ಸಾಧಾರಣ, ಕಠಿಣ, ವ್ಯತ್ಯಾಸನೇ ಉಳಿಯದೆ ಎಲ್ಲ ಸುಲಭ ಆಗುತ್ತೆ. ಮತ್ತೆ ಚಿತ್ರಗಳನ್ನ ಅಲಕ್ಷಿಸದೆ ಚಿತ್ರ ಬಿಡಿಸಲು ಕೇಳುವ ಎಲ್ಲ ಚಿತ್ರಗಳನ್ನು ಖಚಿತಪಡಿಸಿಕೊಳ್ಳಿ. ಚಿತ್ರವನ್ನ ಬಿಡಿಸುವಾಗ ಮೊದಲೇ ಗೆರೆಗಳನ್ನ, ರಚನೆಗಳನ್ನ ಸಮಯ ಸಾಕಾಗಲ್ಲ ಅಂತ ಒತ್ತಾಗಿ ಗಾಢವಾಗಿ ಬರೀತಾ ಹೋಗಬೇಡಿ, ಅದರಿಂದ ಸಮಯ ನಷ್ಟ ಆಗುತ್ತೆ. ಮಕ್ಕಳೇ, ಪ್ರಶ್ನೆ ಪತ್ರಿಕೆಯ ಎಲ್ಲ ಪ್ರಶ್ನೆಗಳನ್ನ ಉತ್ತರಿಸುವುದಕ್ಕೆ ಸಾಕಷ್ಟು ಸಮಯ ಇರುತ್ತೆ, ಇನ್ನೂ ಸಮಯ ಉಳಿದಿರುತ್ತೆ. ಖಂಡಿತವಾಗಿ ಮುಗಿಸಿದ ಮೇಲೆ ನೀವು ಮರುಪರಿಶೀಲನೆ ಮಾಡಿ, ರಿವೈಸ್ ಮಾಡಿ. ವಿದ್ಯಾರ್ಥಿಗಳೇ, ಈಗ ನಿಮಗನ್ನಿಸ್ತಾ ಇರ್ಬೋದಲ್ವಾ ಜೀವಶಾಸ್ತ್ರ ಎಷ್ಟು ಸುಲಭ ಆಗುತ್ತೆ ಅಂತ? ಸರಿ, ತುಂಬಾ ಸುಲಭನೇ. ಅದರಲ್ಲಿ 27 ಅಂಕ ಇದೆ, 27ಕ್ಕೆ 27 ಬರುತ್ತೆ. ನಾನು ಪಟ್ಟಿನಲ್ಲಿ ಹೇಳಿದಂತಹ 9 ಚಿತ್ರಗಳನ್ನ ಕಲಿತರೆ 5 ಅಂಕ ಬಂದಾಯ್ತು. ಆಮೇಲೆ ಅತಿ ಸುಲಭದ ಪ್ರಶ್ನೆಗಳು, ಸುಲಭ ಪ್ರಶ್ನೆಗಳು, ಅದನ್ನ ನೀವು ಬರೆದ್ರೆ 8 ಅಂಕ ಬಂದಾಯ್ತು. ಅದರ ಜೊತೆಗೆ ಈ ಸಮೀಕರಣ, ಉಸಿರಾಟದ ಸಮೀಕರಣ, ಒಂದೊಂದೇ ಸಾಲುಗಳು ಇಡೀ ಅಧ್ಯಾಯ ಬಂದಾಗುತ್ತೆ. ಅದರಲ್ಲೂ ಒಂದು 4 ಅಂಕ. ನಾನು ಇವಾಗ ಹೇಳಿರೋದ್ರಲ್ಲೇ 20 ಅಂಕ ಬಂದಾಯ್ತು. ಇನ್ 7 ಅಂಕಕ್ಕೆ ಇಷ್ಟು ದಿನದಲ್ಲಿ ಒಂದು ಸ್ವಲ್ಪ ಕೆಲಸವನ್ನ ಮಾಡಿ ಖಂಡಿತ ಬರುತ್ತೆ. ಹಾಗೂ ಏನಾದ್ರೂ ಅನುಮಾನಗಳಿದ್ರೆ, ಭಯ ಇದ್ರೆ ಏನು ಭಯ ಪಡಬೇಡಿ. ಯಾವುದು ಕಷ್ಟ ಏನಿದೆ, ಏನಾದ್ರೂ ಅನುಮಾನಗಳಿದ್ರೆ ಖಂಡಿತವಾಗಿ ಮಾಡಿ. ನೀವು ಮಾಡಬೇಕಾದ ಸಮಯ ದಯವಿಟ್ಟು ಪ್ರತಿದಿನ ಬೆಳಿಗ್ಗೆ 10-11 ನಿಮ್ಮ ಅನುಮಾನಗಳನ್ನು ಪರಿಹರಿಸಿಕೊಳ್ಳಿ. ನನ್ನ ಫೋನ್ ನಂಬರ್ 2973590904, ಫೋನ್ ನಂಬರ್ 2973590904. ಒಳ್ಳೇದಾಗ್ಲಿ. ನಾಳೆ ಇದೇ ಸಮಯಕ್ಕೆ ಸೋಷಿಯಲ್ ಸೈನ್ಸ್ ವಿಷಯದ ಮಾಹಿತಿ ಪ್ರಸಾರವಾಗಲಿದೆ.